ग्रुप शो नमः ना विष्णु सहस्रनाम अर्थ चिंतने ಮಾಡ್ತಾ ಇದ್ದೀವಿ. ಋಷಿ ದೇವತೆ ಛಂದಸ್ಸು ಹೇಳ್ಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪೇ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ ವಶತ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತವೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋಪಿ ಶ್ರೀಮಾನ್ ಕೇಶವ ಪುರುಷೋತ್ತಮಃ ಸರ್ವಶರ್ವ ಶಿವಸ್ಥಾನುರ್ಭೂತಾದಿರ್ನಿಧಿರವ್ಯಯ ಸಂಭೋ ಭಾವನೋ ಭೃತ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯೋ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋಧಾತ ವಿಧಾತ ಧಾತುರುತ್ತಮಃ ಅಪ್ರಮೇಯೋ ಹೃಷೀಕೇಶ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮಸ್ತ ಸ್ಥವಿಷ್ಟ ಸ್ಥವಿರೋಧ್ರುವ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತದ್ದನಃ. ಇದನ್ನು ನೋಡ್ತಾ ಇಲ್ಲಿ ಶಾಶ್ವತ ಅನ್ನುವ ಶಬ್ದದ ಅರ್ಥ ಚಿಂತನೆ ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಸೊ ಅಗ್ರಾಹ್ಯ ಅದಾದ ಮೇಲೆ ಶಾಶ್ವತ, ಅದಾದ ಮೇಲೆ ಕೃಷ್ಣ ನೆಕ್ಸ್ಟ್ ಪಾಠ ಕ್ಲಾಸ್ನಲ್ಲಿ ನೋಡೋಣ. ಇವತ್ತು ಆ ಶಾಶ್ವತ ಶಬ್ದವನ್ನು ಮುಂದುವರಿಸ್ತಾ ಶಾಶ್ವತ ಅನ್ನುವುದಕ್ಕೆ ನಾವು ಪ್ರಮುಖವಾಗಿರುವ ಅರ್ಥ, ಶಾಶ್ವತ ಅಂದರೆ ಯಾವಾಗಲೂ ಇರುವವನು ಅನ್ನುವ ನಿತ್ಯ ಶಬ್ದದ ಅರ್ಥ ಮಾತ್ರವೇ ಅಲ್ಲದೆ ಯಾವಾಗಲೂ ಏಕರೀತಿಯಲ್ಲಿ ಯಾವ ವಿಕಾರವೂ ಇಲ್ಲದವನು ಅನ್ನುವ ಅರ್ಥ. ಶಾಶ್ವತ ಅಂದರೆ ಶಾಶ್ವತ ಯಾವಾಗಲೂ ಹಾಗೇ ಇರ್ತಾನೆ, ನಿತ್ಯ ಅಂದರೆ ಯಾವಾಗಲೂ ಇರ್ತಾನೆ ಅನ್ನುವುದು. ನಿತ್ಯ ನಿತ್ಯ ಶಬ್ದಕ್ಕೆ ಶಾಶ್ವತ ಶಬ್ದಕ್ಕೆ ಎರಡು ಬಹಳ ಜನಕ್ಕೆ ಗೊಂದಲ, ಎರಡು ಒಂದೇ ಅರ್ಥ ಅಲ್ವಾ? ನಿತ್ಯ ಶಾಶ್ವತ ಯಾವಾಗಲೂ ಇರುವವನು, ಎರಡು ಯಾವಾಗಲೂ ಇರುವವನು ಅಲ್ವಾ? ಅಲ್ಲ, ನಿತ್ಯ ಅಂದರೆ ಯಾವಾಗಲೂ ಇರುವವನು, ಶಾಶ್ವತ ಅಂದರೆ ಯಾವಾಗಲೂ ಹಾಗೇ ಇರುವವನು. ಹಾಗೇ ಅಂದರೆ ಹೇಗೆ ಹೇಗಿದ್ದಾನೋ ಹಾಗೆ ಏಕರೀತಿಯಲ್ಲಿ ಅಂದರೆ ಇದ್ದಂತೇನೆ ಇರುವವನು ಅನ್ನುವ ಅಷ್ಟು. ಅದಕ್ಕೆ ಇದು ಶಾಶ್ವತವಾದದ್ದು ಅಂದರೆ ಇದು ಯಾವ ಬದಲಾವಣೆ ಇಲ್ಲದೆ ಯಾವಾಗಲೂ ಏಕರೀತಿಯಲ್ಲಿ ಬದಲಾವಣೆ ಇಲ್ಲದೆ ಇರುವಂಥದ್ದು, ವಿಕಾರವಿಲ್ಲದೆ ಇರುವಂಥದ್ದು, ವಿಕಾರರಹಿತವಾಗಿ ಯಾವಾಗಲೂ ಇರುವ. ಸೊ ವಿಕಾರರಹಿತವಾಗಿ ಸ್ವಲ್ಪ ಹೊತ್ತಿದ್ದರೂ ಸಾಕಾಗೋದಿಲ್ಲ, ಯಾವಾಗಲೂ ಇದ್ದು ವಿಕಾರ ಬಂದರೂ ಸಾಕಾಗೋದಿಲ್ಲ, ಯಾವಾಗಲೂ ಇರಬೇಕು, ವಿಕಾರವೂ ಇಲ್ಲದೆ ಇರಬೇಕು, ಎರಡು ಲಕ್ಷಣಗಳು ಇದ್ದರೆ ಮಾತ್ರ ಶಾಶ್ವತ. ಆದ್ದರಿಂದ ನಿತ್ಯ ಶಬ್ದಕ್ಕಿಂತ ಶಾಶ್ವತ ಶಬ್ದ ಇನ್ನೂ ಚೆನ್ನಾಗಿ. ಅದಕ್ಕೆ ಭಗವಂತನನ್ನು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಹೇಳಿದೆ. ನಿತ್ಯವಾದ ವಸ್ತುಗಳು ಅನೇಕವಿರಬಹುದು, ಅವುಗಳಲ್ಲಿ ಅವುಗಳಿಗೆ ವಿಕಾರವಿಲ್ಲದೆ ಮಾಡಬೇಕಂದ್ರೆ ಅವನೇ ಮಾಡ್ತಾನೆ, ವಿಕಾರ ಬರಬೇಕಂದ್ರೆ ಅವನೇ ಬರುವಂತೆ ಮಾಡ್ತಾನೆ. ಆದ್ದರಿಂದ ಅವನು ಮಾತ್ರ ಯಾವತ್ತೂ ವಿಕಾರವಿಲ್ಲದೆ ಇರ್ತಾನೆ. ಆದ್ದರಿಂದ ಅವನಿಗೆ ಅಚ್ಯುತ ಅನ್ನುವ ಹೆಸರು ಕೂಡ ಇದೆ. ಆ ಶಾಶ್ವತ ಶಬ್ದ ಅಚ್ಯುತ ಶಬ್ದಕ್ಕೆ ಹತ್ತಿರ ಹೋಗುವಂಥದ್ದು. ಆದ್ದರಿಂದ ಈ ಶಾಶ್ವತ ಶಬ್ದವನ್ನು ಆ ಅರ್ಥದಲ್ಲಿ ನಾವು ನೋಡಿದ್ದೀವಿ. ಅದಾದ ಮೇಲೆ ವಿಶೇಷವಾದ ಅರ್ಥಗಳನ್ನು ನೋಡ್ತಾ ಬಂದು ಈ ಶಾಶ್ವತ ಶಬ್ದವನ್ನು ನಾವು ಶಾಶ್ವತ ಅನ್ನುವ ಅರ್ಥದಲ್ಲಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಆ ಶಬ್ದವನ್ನು ಒಡೆದು ಆ ಅರ್ಥಗಳನ್ನು ಕೂಡ ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಮೊದಲು ನಾವು ನೋಡಿದ ಅರ್ಥ ಶಾಶ್ವತ. ಸೊ ಆದ್ದರಿಂದ ಶಾಶ್ವತ ಅದು ನಾವು ಇದನ್ನು ಏನಂತ ಕರೀತಾರೆ ಅಂದರೆ ಯಣಾದೇಶ ಅಂತೇಳಿ. ಈ ಊರುಳು ಇವುಗಳಿಗೆ ಅಸಮಾನವಾದ ಅಚ್ಚು ಅಂದರೆ ಏನು? ವವಲ್ಸ್. ಈ ಊರುಳು ಅನ್ನುವ ವವಲ್ಸ್ಗೆ ಸಮಾನವಾಗದೇ ಇರುವ ಬೇರೆಯಾಗಿರುವಂತಹ ಒಂದು ವವಲ್ ಬಂದರೆ ಅದು ಯಾವರಲ ಆಗತ್ತೆ. ಇವುಗಳಿಗೆ ಈ ಯಾವರಾಳಾಗೆ ಎಣ್ಣುಗಳು ಅಂತ ಕರೀತಾರೆ, ಇದಕ್ಕೆ ಯಣಾದೇಶ ಸಂಧಿ. ಆದ್ದರಿಂದ ಯಣಾದೇಶ ಸಂಧಿನಲ್ಲಿ ಏನಾಗತ್ತೆ? ಗುರು ಅಂತರ್ಗತ, ಉ ಆ ಬೇರೆ ಬೇರೆ ವವಲ್ಸ್. ಆದ್ದರಿಂದ ಗುರು ಅಂತರ್ಗತ ಗುರ್ವಂತರ್ಗತ ಆಗತ್ತೆ. ಅದು ಹೇಗಾಗತ್ತೋ ಹಾಗೆ ಅಶ್ವತ್ಥ ಶಾಶ್ವತ ಇವೆಲ್ಲ ಶಾಶ್ವತ ಅನ್ನುವ ಶಬ್ದ ತಗೊಂಡ್ರೆ ಶಾಶು ಪ್ಲಸ್ ಅತ ಗುರು ಅಂತರ್ಗತ ಆದಂತೆ ಶಾಶು ಪ್ಲಸ್ ಅತ ಶಾಶ್ವತ ಆಗತ್ತೆ. ಆದ್ದರಿಂದ ಈ ಶಾಶು ಅಂದರೆ ಏನು, ಅತ ಅಂದರೆ ಏನು, ಅಂತ ಹೇಳಿದರೆ, ಶಾಶು ಅನ್ನುವ ಶಬ್ದವನ್ನು ಶಂ ಸುಖಂ, ಬಹಳ ಸತಿ ಕೇಳಿದೆ, ಶಂ ಸುಖಂ, ಶಂ ಶಂಕರ ಸುಖವನ್ನು ಉಂಟು ಮಾಡುವವನು ಶಂಕರ, ಶಂ ಸುಖಂ ಅಂಥೇಳಿ. ಅದಕ್ಕೆ ಶಂ ಶಂ ಶಶಂ ಅಂದರೆ ಸುಖ ಸುಖ, ಅತ್ಯಂತ ಸುಖ, ಹೆಚ್ಚಾದ ಸುಖ, ಅತಿಶಯವಾದ ಸುಖ ಅನ್ನುವುದಕ್ಕೆ ಶಶಂ ಶಶಂ ಅಂದರೆ ತುಂಬ ಸುಖ, ಸುಖ ಸುಖ. ಆದ್ದರಿಂದ ಶಶಂ ಅಂದರೆ ಬಹಳ ಸುಖ. ಆ ಶಶಂ ಅನ್ನುವುದಕ್ಕೆ ಅದಕ್ಕೆ ಆಧಿಕ್ಯೇ ಅಧಿಕಂ ಅಂಥೇಳಿ, ದೀರ್ಘ ಕೊಟ್ಟರೆ ಶಶಂ ಅಂದರೆ ಅತ್ಯಂತ ಸುಖ, ಅದಕ್ಕೆ ಶಾಶಂ ಅಂದರೆ ಇನ್ನೂ ಹೆಚ್ಚಾದ ಸುಖ. ಜಾಯ್ ಇಸ್ ಎನಾಮಸ್ ಜಾಯ್, ಎನಾರ್ಮಸ್ ಅಮೌಂಟ್ ಆಫ್ ಜಾಯ್, ಎಕ್ಸ್ಟ್ರಾ ಜಾಯ್, ಹೀಗೆ ಶಾಶಂ ಅತ್ಯಂತ ಸುಖ. ಆದ್ದರಿಂದ ಶಾಶಂ ಅತ್ಯಂತ ಸುಖ ಉಳ್ಳವನು ಶಾಶು. ಆದ್ದರಿಂದ ಶಾಶ ಉಳ್ಳವನು ಶಾಶು ಅಂದರೆ ತಾತ್ಸಿಲ್ಯಾರ್ಥೆ ಉಪ್ರತ್ಯಯೇ ಅಂಥೇಳಿ. ತಾತ್ಸಿಲ್ಯ ಅಂದರೆ ತತ್ಶೀಲ, ಅದರ ಲಕ್ಷಣ, ಅದೇ ಅಂದರೆ ಆ ಲಕ್ಷಣದಿಂದ ತುಂಬಿದವನು ಅನ್ನುವ ಅರ್ಥಗೊಳ್ಳುವಾಗ ಊ ಸೇರಿಸ್ತಾರೆ. ಆದ್ದರಿಂದ ಶಾಶ ಅತ್ಯಂತವಾದ ಸುಖ ಉಳ್ಳವನು, ಅದೇ ಸ್ವಭಾವವಾಗಿ ಉಳ್ಳವನು ಅಂತ ಹೇಳಿದರೆ ಅದು ಶಾಶು ಆಗತ್ತೆ. ಶಾಶು. ಸೊ ಏನಾಯಿತು, ಶಂ ಶಂ ಶಶಂ, ಸಶಂ ಹೆಚ್ಚಾಗಿರುವಂಥದ್ದು ಶಾಶಂ, ಶಾಶಂ ಉಳ್ಳವನು ಶಾಶು ಅಂದರೆ ಅತ್ಯಂತ ಸುಖಸ್ವರೂಪನಾದವನು ಅನ್ನುವ ಅರ್ಥ ಶಾಶು. ಅದಾದ ಮೇಲೆ ಶಾಶು ಅತ, ಅತ ಶಾಶ್ವತ ಅಂತ ನೋಡಿದ್ದೀವಲ್ವ, ಅತ ಅಂದರೆ ಏನು ಅಂದರೆ ಅತತಿ ಸಂತತಂ ಗಚ್ಚತಿ ಇತಿ ಅತಃ, ಅಂದರೆ ಯಾವಾಗಲೂ ಸಂಚಾರ ಮಾಡುವನು, ಯಾವಾಗಲೂ ಅಂದರೆ ಭಗವಂತ ಅವನು ಎಲ್ಲರ ಒಳಗೆ ಅವನಿರ್ತಾನೆ, ಎಲ್ಲ ಕಡೆ ಹೋಗ್ತಾನೆ, ಎಲ್ಲ ಕಡೆ ಗಮನ ಮಾಡ್ತಾನೆ, ಗಮನ ಜ್ಞಾನ, ಎಲ್ಲ ಕಡೆ ಸಂಚಾರ ಮಾಡ್ತಾನೆ, ಎಲ್ಲದರ ಬಗ್ಗೆ ಗಮನ ಇದೆ, ಜ್ಞಾನ ಇದೆ. ಆದ್ದರಿಂದ ಅತತಿ ಸಂತತಂ ಗಚ್ಚತಿ, ಎಲ್ಲ ಕಡೆ ಹೋಗುವುದು, ಎಲ್ಲ ಸರ್ವವ್ಯಾಪಕ ಅನ್ನುವ ಅರ್ಥ, ಸರ್ವಗತ ಅನ್ನುವ ಅರ್ಥ, ಸರ್ವ ಸಂಚಾರಕ ಅನ್ನುವ ಅರ್ಥ, ಸರ್ವಜ್ಞಾನ ಅನ್ನುವ ಅರ್ಥ, ಇವೆಲ್ಲವೂ ಕೂಡ ಅತತಿನಲ್ಲಿ ಬರುತ್ತೆ. ಆದ್ದರಿಂದ ಈ ಬೇರೆ ಬೇರೆ ಅರ್ಥಗಳನ್ನು ತಗೊಂಡಾಗ ಅಷ್ಟಷ್ಟು ಅರ್ಥಗಳು ಬರುತ್ತೆ. ಈ ವಿಧವಾಗಿ ಶಾಶು ಅತ ಎರಡು ಆದವನು ಶಾಶ್ವತ ಅನ್ನುವುದು, ಅಂದರೆ ಅತ್ಯಂತ ಸುಖವನ್ನು ಸ್ವಾಭಾವಿಕವಾಗಿ ಹೊಂದಿದ್ದಾನೆ, ಯಾವಾಗಲೂ ಸಂಚಾರ ಮಾಡ್ತಾನೆ, ಎಲ್ಲ ಕಡೆ ಹೋಗುವವನಾಗಿದ್ದಾನೆ, ಎಲ್ಲದರಲ್ಲಿಯೂ ಹೋಗಿಸುವಂತೆ ಎಲ್ಲದಕ್ಕೂ ಗಮನ ಕೊಡುವವನು, ಎಲ್ಲದರ ಬಗ್ಗೆ ಜ್ಞಾನವುಳ್ಳವನು, ಇವೆಲ್ಲವೂ ಆಗಿದ್ದಾನೆ. ಆದ್ದರಿಂದ ಅತತಿ, ಆದ್ದರಿಂದ ಶಾಶ್ವತ ಅನ್ನುವ ಶಬ್ದ ಒಂದು ಬಂದಿದೆ. ಇನ್ನೊಂದು ಶಾಶ್ವತ ಅಂತ ಹೇಳಿದರೆ ಶ ಅಶ್ವ ಶಂಚ ತತ್ ಅಶ್ವಂಚ ಶಾಶ್ವಂ, ಶಾಶ್ವ ಅನ್ನುವ ಶಬ್ದವನ್ನು ಶಂ ಅಶ್ವಂ ಅಂತ ಬಿಡಿಸಿ, ಶ ಪ್ಲಸ್ ಅಶ್ವ ಶಾಶ್ವ, ಶ ಪ್ಲಸ್ ಅಶ್ವ ಶಾಶ್ವ, ಇದು ಸವರ್ಣ ದೀರ್ಘ ಸಂಧಿ ಆಗತ್ತೆ. ಶ ಪ್ಲಸ್ ಅಶ್ವ ಶಾಶ್ವ, ಅಶ್ವ ಅಂದರೆ ಕುದುರೆ, ಹಯಗ್ರೀವಿರೂಪಿ ಪರಮಾತ್ಮ ಅವನು ಶಾವು ಆಗಿದ್ದಾನೆ, ಸುಖಸ್ವರೂಪನಾಗಿದ್ದಾನೆ. ಶಂಚ ಅಶ್ವಂಚ ಶಾಶ್ವಂ, ಅವನು ಸುಖಸ್ವರೂಪನು, ಸುಖಾತ್ಮಕನಾಗಿದ್ದಾನೆ, ಅಶ್ವ ಹಯಗ್ರೀವ ರೂಪಿಯಾಗಿದ್ದಾನೆ. ಆದ್ದರಿಂದ ಸುಖಸ್ವರೂಪನಾದ ಹಯಗ್ರೀವ ಸ್ವರೂಪನಾದ ಭಗವಂತ ಅವನು, ಅಂತಹ ಅವನು ಶಾಶ್ವಂ ತನೋತಿ ಜ್ಞಾನಂ ವಿಸ್ತಾರಯತಿ. ಸೊ ತ ಶಾಶ್ವತ, ಶ ಪ್ಲಸ್ ಅಶ್ವ ಪ್ಲಸ್ ತ ಶಾಶ್ವತ, ಇದು ಇನ್ನೊಂದು ವಿಧವಾಗಿ ಮುಂತೆ ನೋಡಿದ್ದು ಶಾಶು ಪ್ಲಸ್ ಅತ, ಈಗ ನೋಡ್ತಾ ಇರೋದು ಶ ಪ್ಲಸ್ ಅಶ್ವ ಪ್ಲಸ್ ತ. ಶ ಶಂ ಸುಖಂ, ಸುಖಸ್ವರೂಪನಾದವನು, ಅಶ್ವ ಹಯಗ್ರೀವ ರೂಪಿಯಾದ ಪರಮಾತ್ಮ, ತ ಶ ಅಶ್ವ ತ ತ ತನೋತಿ ತನೋತಿ ತನು ವಿಸ್ತಾರೇ ಅಂಥೇಳಿ, ಜ್ಞಾನವನ್ನು ಹರಡಿಸುತ್ತಾನೆ ಎಲ್ಲ ಕಡೆ, ಎಲ್ಲರಿಗೂ ಜ್ಞಾನವನ್ನು ಕೊಡುವವನು. ಆದ್ದರಿಂದ ಅವನು ತ ಇಲ್ಲ ತತ ವ್ಯಾಪ್ತಿ ಅಂಥೇಳಿ, ಎಲ್ಲ ಕಡೆ ವ್ಯಾಪಿಸಿ ಇರುವವನು ಅನ್ನುವುದು ಕೂಡ ತ, ತ ಶಬ್ದದಲ್ಲಿ ಸರ್ವವ್ಯಾಪಕ ಅನ್ನುವುದು ಬರುತ್ತೆ, ಸರ್ವ ಜ್ಞಾನ ಉಳ್ಳವನು ಅಂತ ಬರುತ್ತೆ, ಜ್ಞಾನ ಪ್ರದಾಯಕ, ಜ್ಞಾನ ಸ್ವರೂಪ, ಜ್ಞಾನ ಸ್ವರೂಪನಾಗಿದ್ದಾನೆ, ಅವನಿಗೆ ಅನಂತ ಜ್ಞಾನವಿದೆ, ಅವನು ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾನೆ, ಆದ್ದರಿಂದ ಅವನು ತ ತನೋತಿ. ಆದ್ದರಿಂದ ಶ ಅಶ್ವ ತ ಸುಖ ಶಂ ಸುಖಂ ಸುಖರೂಪನಾಗಿದ್ದಾನೆ, ಅಶ್ವ ಹಯಗ್ರೀವ ರೂಪಿಯಾಗಿದ್ದಾನೆ, ತ ತನೋತಿ ವಿಸ್ತಾರಯತಿ ತಾನು ಎಲ್ಲ ಕಡೆ ಜ್ಞಾನವನ್ನು ಹರಡಿಸುತ್ತಾನೆ, ಎಲ್ಲರಿಗೂ ಜ್ಞಾನ ಕೊಡ್ತಾನೆ, ಎಲ್ಲದರ ಬಗ್ಗೆ ಅವನಿಗೆ ಜ್ಞಾನ ಇದೆ, ಸಂಪೂರ್ಣ ಜ್ಞಾನ ಇದೆ, ಅವರವರಿಗೆ ಯೋಗ್ಯವಾದ ಜ್ಞಾನವನ್ನು ಎಲ್ಲರಿಗೂ ಕೊಡ್ತಾನೆ, ಎಲ್ಲರಿಗೂ ತನ್ನ ಅನಂತ ಜ್ಞಾನವನ್ನು ಯಾರಿಗೂ ಕೊಡೋದಿಲ್ಲ, ಅನಂತ ಜ್ಞಾನ ಅವನದೆ, ಅದನ್ನು ಸ್ವೀಕಾರ ಮಾಡುವ ಸಾಮರ್ಥ್ಯವೂ ಯಾರಿಗೂ ಇಲ್ಲ. ಭಗವಂತನ ಅನಂತ ಜ್ಞಾನ ಲಕ್ಷ್ಮೀದೇವಿಗೂ ಸಹಿತ ಇಲ್ಲ. ಲಕ್ಷ್ಮೀದೇವಿಗೆ ಮಿಕ್ಕ ಎಲ್ಲರಿಗಿಂತಲೂ ಹೆಚ್ಚಾದ ಜ್ಞಾನ ಇದೆ, ಬ್ರಹ್ಮವಾಯುಗಳಿಗಿಂತಲೂ ಕೋಟಿ ಪಟ್ಟು ಹೆಚ್ಚು ಜ್ಞಾನ, ಅನಂತ ಪಟ್ಟು ಹೆಚ್ಚು ಜ್ಞಾನ ಇದೆ. ಆದರೂ ಭಗವಂತನಾಗೆ ಇರುವ ಜ್ಞಾನ ಲಕ್ಷ್ಮಿಗೆ, ಭಗವದಿತರ ವಿಷಯಗಳಲ್ಲಿ ಪೂರ್ಣ ಜ್ಞಾನ ಇದೆ ಲಕ್ಷ್ಮಿಗೆ, ಭಗವಂತನ ವಿಷಯದಲ್ಲಿ ಲಕ್ಷ್ಮಿಗೆ ಪೂರ್ಣ ಜ್ಞಾನ ಇಲ್ಲ, ಆದರೆ ಎಲ್ಲರಿಗಿಂತಲೂ ಹೆಚ್ಚು ಜ್ಞಾನ ಇದೆ. ಆದ್ದರಿಂದ ಎಲ್ಲರಿಗೂ ಜ್ಞಾನವನ್ನು ವಿಸ್ತಾರ ಮಾಡ್ತಾನ, ಆದ್ದರಿಂದ ಅವನು ಶಾಶ್ವತ ಅನ್ನುವ ಇನ್ನೊಂದು ಅರ್ಥ. ಇಲ್ಲ, ಇನ್ನೊಂದು ಅರ್ಥ, ಅಶ್ವ ಅಂದ ಕೂದರೆ, ಅಶ್ವವಿದ್ಯೆ, ಭಗವಂತ ಅಶ್ವವಿದ್ಯೆಯನ್ನು, ಭಗವಂತ ಅಶ್ವವಿದ್ಯೆ ನಿಮ್ಗೆಲ್ಲರಿಗೂ ಉಪನಿಷತ್ತಲ್ಲೆಲ್ಲ ಕೇಳಿರ್ತೀರ, ಅಶ್ವಿನಿ ದೇವತೆಗಳು ಅವರು ಆ ಅಶ್ವವಿದ್ಯೆಯನ್ನು ಸ್ವೀಕಾರ ಮಾಡುವುದು, ಇದೆಲ್ಲ ಕಥೆಗಳು ತುಂಬಾ ಬರುತ್ತೆ, ಅನೇಕ ಕಡೆ ಈ ಅಶ್ವವಿದ್ಯೆಯ ಬಗ್ಗೆ ಸಮಾಚಾರ ಬರುತ್ತೆ. ಈ ಅಶ್ವವಿದ್ಯೆಯನ್ನು ಭಗವಂತ ತಾನು ಹಯಗ್ರೀವ ರೂಪನೆಯಾಗಿ ಪ್ರಪಂಚದಲ್ಲಿ ವಿಸ್ತಾರ ಮಾಡಿದ, ಅದು ಅಶ್ವಿನಿ ದೇವತೆಗಳಿಗೂ ಬಂತು, ಇಂದ್ರನಿಗೂ ಬರುತ್ತೆ, ಆಯಾ ಋಷಿಗಳಿಗೆ, ಅವರಿಗೆ ಬೇರೆ ಬೇರೆ ಕಡೆ ಆ ಅಶ್ವವಿದ್ಯೆಯ ಬಗ್ಗೆ ಪ್ರಸಾರ ಬರುತ್ತೆ. ಈ ಅಶ್ವಜ್ಞಾನವನ್ನು, ಅಶ್ವವಿದ್ಯೆಯನ್ನು ಎಲ್ಲ ಕಡೆ ಹರಡಿಸುತ್ತಾನಾದ್ದರಿಂದ ಅಶ್ವತ್ಥ. ಸೊ ಈ ಅರ್ಥವನ್ನು ಕೂಡ ಮಾಡ್ಬೋದು, ಶಾಶ್ವತ ಅಂತ ಹೇಳಿದ್ರೆ ಅದು. ಇನ್ನೊಂದೇ ಅಂತ ಹೇಳಿದ್ರೆ, ಶಾಶ್ವತ ಅನ್ನುವುದಕ್ಕೆ ಇನ್ನೊಂದು ವಿಧವಾದ ಅರ್ಥ ಹೀಗೂ ಮಾಡಬಹುದು. ಏನು ಶಾಶ್ವತ? ಶಂ ಸುಖಂ, ಶ ಪ್ಲಸ್ ಆಶ್ವ, ಶ ಪ್ಲಸ್ ಅಶ್ವ ಶಾಶ್ವತ ಆಗತ್ತೆ ನೋಡ್ರಿ. ಇನ್ನೊಂದು ಶ ಪ್ಲಸ್ ಆಶ್ವ, ಆಶ್ವ ತತತ್ವ ತಃ ಶಂ ಚ ಅಸೌ ಅಶ್ವಶ್ಚ ಅಸೌ ತಶ್ಚ ಶಾಶ್ವತ ಅಂತೀರ. ಅಂದ್ರೆ ಏನು, ಶಂ ಸುಖ ಸುಖರೂಪನಾದವನು ಅದು ಸ್ಪಷ್ಟವಾಗಿದೆ. ಅದಾದ ಮೇಲೆ ಆಶ್ವ ಅಂದ್ರೆ ಏನು, ಆಶ್ವ ಅಂತ ಹೇಳಿದರೆ ಅದಕ್ಕೆ ವಾನಾತ್ ಗಮನಾತ್, ವಾ ಅಂದ್ರೆ ಹೋಗುವುದು, ವಾತಿ ಗಾಳಿ ಬೀಸತ್ತೆ ನೋಡ್ರಿ, ಅದಕ್ಕೆ ನಮಗೆ ಏನಂತೀವಿ, ವಾಯು ವಾತಿ, ವಾಯು ವಾತಿ ಬೀಸತ್ತೆ, ಆದ್ದರಿಂದ ಗಾಳಿಗೆ ವಾಯು ಅಂತ ಹೆಸರು. ಯಾವುದು ಬೀಸ್ತಾ ಹೋಗುತ್ತೋ ಅದಕ್ಕೆ ವಾಯು, ವಾನಾತ್ ಅದಕ್ಕೆ ವಾಹನ, ನಾವು ಹೋಗೋದಕ್ಕೆ ಎಲ್ಲದಕ್ಕೂ ಗಮನಕ್ಕೆ ನಮಗೆ ಸಪೋರ್ಟ್ ಮಾಡಿ ತಗೊಂಡು ಹೋಗುತ್ತೆ, ಆದ್ರಿಂದ ವಾಹನ, ವಾಹನಕ್ಕೆ ವಾಹನ ಅಂತ ಯಾಕೆ ಕರಿತೀವಿ, ವಾ ನಮ್ ಗಮನಕ್ಕೆ ಸಹಾಯಕಾರಿ ಆಗಿರುವಂತದ್ದು, ಆದ್ರಿಂದ ವಾಹನ ಅಂತೀವಿ. ಅದರಿಂದ ವಾಹನ, ಅದಕ್ಕೆ ವಾಹನ ಅಂದ್ರೂ ವಾಹನಕ್ಕೆ ವಾಹನ ಅಂತಲೂ ಇನ್ನೊಂದು ಹೆಸರು ಇದೆ. ವಾಹನ ಅಂದ್ರೆ ಗಮನ ಅಂತ ಅರ್ಥ. ವಾನಾತ್ ಗಮನಾತ್ ಆಶು ಗಮನ, ಆಶು ಅಂದ್ರೆ ಶೀಘ್ರವಾಗಿ, ಬಹಳ ಫ್ಯಾಸ್ಟ್ ಅನ್ನ ನಮ್ಗೆ ಈಶಾವಾಶ್ ಬರ್ತೆ, ಅವನು ಅಲ್ಲೇ ಇರ್ತಾನೆ, ಎಲ್ಲರಿಗಿಂತಲೂ ಬೇಗ ಹೊರ್ತಾನೆ ಭಗವಂತ ಅಂತೇಳಿ. ಆದ್ದರಿಂದ ಭಗವಂತನಿಗೆ ಶೀಘ್ರವಾಗಿ ಗಮನ ಉಳ್ಳವನು ಅಂತೇಳಿ. ಆಶುವಾನಾತ್ ಗಮನಾತ್ ಜ್ಞಾನಾತ್ವ ಆಶ್ವ, ಶೀಘ್ರವಾದ ಗಮನ ಉಳ್ಳವನು, ಅಥವಾ ಆಲೋಚನೆ ಮಾಡದೇನೆ ಶೀಘ್ರವಾಗಿ ವಿತ್ಔಟ್ ಥಿಂಕಿಂಗ್ ಎಲ್ಲದರ ಜ್ಞಾನವೂ ಇದೆ. ಆಶು ಗಮನಾತ್, ಆಶು ನಾವು ಆಶು ಕವಿತ, ಯಾರಾದರೂ ಕವಿತೆ ಹೇಳುವಾಗ ಆನ್ ದ ಸ್ಪಾಟ್ ಆಫ್ ಹ್ಯಾಂಡ್ ಕವಿತೆ ಹೇಳಿದ್ರೆ ಆಶು ಕವಿತ ಅಂತ ಕರಿತೀವಿ. ಅಂದ್ರೆ ಆಶು ಅನ್ನೋ ಶಬ್ದಕ್ಕೆ ಶೀಘ್ರವಾಗಿ ಅಂತ ಒಂದು ಅರ್ಥ, ವಿತೌಟ್ ಮಚ್ ಆಫ್ ಥಿಂಕಿಂಗ್ ಇನ್, ನಾವು ಇನ್ಸ್ಪಿರೇಷನಲ್ ಅಂತೀವಿ ನೋಡ್ರಿ, ಇನ್ಸ್ಪಿರೇಷನಲ್ ಸ್ಪೀಚ್, ಆ ತರಹ ತಕ್ಷಣ ಹೊರಹೊಮ್ಮಿದ್ರೆ ಮಾತುಗಳು, ಅದಕ್ಕೂ ಕೂಡ ಆಶು ಅಂತ ಕರೀತಾರೆ. ಆಶು ಮೀನ್ಸ್ ವಿತೌಟ್ ಎಫರ್ಟ್ಲೆಸ್ಲಿ, ವಿತೌಟ್ ಎಫರ್ಟ್, ಯಾವ ಎಫರ್ಟ್ ಇಲ್ಲದೆ, ವಿತೌಟ್ ಎಫರ್ಟ್ ಆರ್ ಎಫರ್ಟ್ಲೆಸ್ಲಿ ಯಾವುದಾದರೂ ಮಾಡಿದರೆ ಅದಕ್ಕೆ ಆಶು ಅಂತ ಕರೀತಾರೆ. ಆದ್ದರಿಂದ ಆಶು ವಾನಾತ್ ಗಮನಾತ್, ಗಮನ ಅಂದ್ರೆ ಜ್ಞಾನ, ಗಮನ ಹೋಗುವುದು, ಫಾರ್ ಬೋತ್ ಮೂವ್ಮೆಂಟ್ ಅಂಡ್ ನಾಲೆಡ್ಜ್ ಎರಡಕ್ಕೂ ಗಮನ ಅಂತ ಅವನಿಗೆ ಗಮನ ಇಲ್ಲರಿ, ಅವನಿಗೆ ತಿಳಿದಿಲ್ಲ ಅನ್ನೋ ಗಮನ ಇಲ್ಲರಿ ಅಂತ ನಾವು ಪ್ರಯೋಗ ಮಾಡ್ತೀವಿ, ಕನ್ನಡದಲ್ಲಿ ಕೂಡ ಪ್ರಯೋಗ ಮಾಡ್ತೀವಿ. ಗಮನ ಅಂದ್ರೆ ಜ್ಞಾನ ಅಂತ ಒಂದು ಹೋಗುವುದು ಅಂತ ಒಂದು ಅರ್ಥ ಇದೆ. ಆದ್ದರಿಂದ ಅವನಿಗೆ ಆಶು ಗಮನ ಇದೆ, ಶೀಘ್ರವಾದ ಗಮನ, ಬೇಗ ಹೋಗ್ತಾನೆ, ಆಶು ಗಮನ ಇದೆ ಅಂದ್ರೆ ಎಫರ್ಟ್ಲೆಸ್ ಆಗಿ ಅವನಿಗೆ ಯಾವ ಆಲೋಚನೆ ಇದೆ, ಪ್ರಯತ್ನವಿಲ್ಲದೆ ಎಲ್ಲದರ ಬಗ್ಗೆ ಜ್ಞಾನ ಇದೆ. ಆದ್ದರಿಂದಲೂ ಅಶ್ವಃ. ಆದ್ದರಿಂದ ಆಶ್ವಃ ಅನ್ನುವ ಶಬ್ದ ಈ ಎಲ್ಲ ಅರ್ಥಗಳನ್ನು ಕೊಡುತ್ತೆ. ಶ ಪ್ಲಸ್ ಆಶ್ವಃ ಪ್ಲಸ್ ತಃ. ತಃ ಅಂದರೆ ನಾವು ಮುಂದೆ ನೋಡಿದ್ವಿ, ತ ಅಂದರೆ ವ್ಯಾಪಿಸಿ ಇರುವವನು, ತ ತತತ್ವಾತ್ ವ್ಯಾಪಿಸಿ ಇರುವವನು, ತ ಜ್ಞಾನವನ್ನು ವಿಸ್ತಾರ ಮಾಡುವವನು, ತತತ್ವ ಅಂದರೆ ತನೋತಿ ವ್ಯಾಪಯತಿ ಎಲ್ಲ ಕೂಡ ವ್ಯಾಪ್ತೋ ಭವತಿ ಎಲ್ಲದಕ್ಕೂ ಕೂಡ ತ. ಆದ್ದರಿಂದ ಅವನು ತ ತತನಾಗಿದ್ದಾನೆ. ಆದ್ದರಿಂದ ಸಂಚ ಅಶೌ ಆಶ್ವಶ್ಚ ಅಸೌ ತಶ್ಚ ಶಾಶ್ವತಃ. ಅವನು ಶಂ ಸುಖರೂಪನಾಗಿದ್ದಾನೆ, ಆಶ್ವ ಶೀಘ್ರವಾಗಿ ಎಲ್ಲ ಕಡೆ ಹೋಗ್ತಾ ಎಲ್ಲರ ಬಗ್ಗೆ ಜ್ಞಾನ ಕೊಡ್ತಾ ಎಲ್ಲರಿಗೂ ಜ್ಞಾನವನ್ನು ಕೊಡುವವನಾಗಿ ಎಲ್ಲರಿಗೂ ಗಮನವನ್ನು ಕೊಡುವವನಾಗಿ ಇದ್ದಾನೆ. ಆದ್ದರಿಂದ ಅಶ್ವ ತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲರಿಗೂ ಜ್ಞಾನವನ್ನು ಹಂಚಿಕೊಡ್ತಾನೆ, ಜ್ಞಾನವನ್ನು ವಿಸ್ತಾರ ಮಾಡ್ತಾನೆ. ಆದ್ದರಿಂದಲೂ ತ ಆ ವಿಧವಾಗಿದ್ದಾನೆ. ಆದ್ದರಿಂದ ಪರಮಾತ್ಮ ಶಾಶ್ವತ ಅಂಥೇಳಿ. ಅದೇ ವಿಧವಾಗಿ ತಥೌ ಪ್ರಾಣಾತ್ಮಕೌ ಪ್ರೋಕ್ತೌ ವ್ಯಾಪ್ತಿ ಸ್ಥಿತಿ ವಿಧಾಯಕವು ಅಂತೇಳಿ ಗರುಡ ಪುರಾಣದಲ್ಲಿ ಕೂಡ ತ ಅಂದರೆ ಭಗವಂತ ಇನ್ನೊಂದು ತ ಪ್ರಾಣಾತ್ಮಕವು ಪ್ರೋಕ್ತವು ವ್ಯಾಪ್ತಿ ಸ್ಥಿತಿ ವಿಧಾಯಕವು ಅಂಥೇಳಿ ಈ ಎಲ್ಲ ಕಡೆ ಹರಡುವುದು. ಪ್ರಾಣದೇವರು ಕೂಡ ಎಲ್ಲ ಕಡೆ ವ್ಯಾಪಿಸಿ ಇದ್ದಾರೆ, ಅಂದರೆ ಭಗವಂತ ಕೊಟ್ಟಷ್ಟು ವ್ಯಾಪ್ತಿ. ಆ ವ್ಯಾಪ್ತಿ ಪ್ರಾಣದೇವರಿಗೆ ಕೊಡುವವನಾಗಿದ್ದಾನೆ. ಆದ್ದರಿಂದಲೂ ಭಗವಂತ ನಿಯಮಾದಿಗಳನ್ನು ಮಾಡ್ತಾ ಎಲ್ಲರಿಗೂ ಆ ವ್ಯಾಪ್ತಿ ಉಳ್ಳವರಿಗೆ ವ್ಯಾಪ್ತಿ ಎಷ್ಟೆಷ್ಟು ವ್ಯಾಪ್ತಿ ಇದೆ ಅಷ್ಟೆಷ್ಟು ವ್ಯಾಪ್ತಿ ಅವರಿಗೆ ಕೊಡುವವನು ಆಗಿದ್ದಾನೆ. ಆದ್ದರಿಂದ ಕೂಡ ಅವನು ಅಂದರೆ ಅವನೊಬ್ಬನೇ ಸ್ವತಂತ್ರ, ಮಿಕ್ಕವರೆಲ್ಲ ಸ್ವತಂತ್ರ, ಮಿಕ್ಕವರಿಗೂ ಕೂಡ ಆ ವ್ಯಾಪ್ತಿಯಾದಿ ಗುಣಗಳನ್ನು ತಾನು ಈ ಕೊಡ್ತಾನೆ. ಆದ್ದರಿಂದಲೂ ಅವನು ತ ಸೊ ವ್ಯಾಪ್ತಿಯನ್ನು ಕೊಡುವವನಾಗಿದ್ದಾನೆ, ವ್ಯಾಪಿಸುವಂತೆ ಮಾಡುವವನಾಗಿದ್ದಾನೆ. ಆದ್ದರಿಂದಲೂ ತ ಅಂಥೇಳಿ ಭಗವಂತನಿಗೆ ಈ ವಿಧವಾಗಿ ಹೆಸರಿದೆ. ಈ ವಿಧವಾಗಿ ಭಗವಂತ ಶಾಶ್ವತನಾಗಿದ್ದಾನೆ ಅಂಥೇಳಿ. ಶಾಶ್ವತವಾದ ನಾವು ಮುಂದಿನ ಲಾಸ್ಟ್ ಕ್ಲಾಸ್ನಲ್ಲಿ ಶಾಶ್ವತವಾದ ಕಾಲಕ್ಕೆ ನಿಯಾಮಕನಾಗಿದ್ದಾನೆ ಅಂಥೇಳಿ ನಾವು ನೋಡಿದ್ದೀವಿ. ಸೊ ಶಾಶ್ವತ ಅನ್ನುವ ಅನೇಕ ಶಾಶ್ವತವಾದ ಲಕ್ಷಣಗಳಿವೆ. ಸೊ ಕಾಲಕ್ಕೆ ಶಾಶ್ವತ ಅಂತ ಯಾಕೆ ಕರಲಿಕ್ಕಾಗತ್ತೆ ಅಂಥೇಳಿ, ಇದು ಒಂದು ಪ್ರಶ್ನೆ. ಅಂದರೆ ಈಗ ಶಾಶ್ವತಕ್ಕೆ ನಾವು ಅರ್ಥಗಳನ್ನೆಲ್ಲ ನೋಡಿದ ಮೇಲೆ ಅದರ ಮೇಲೆ ಆ ಶಬ್ದದ ಮೇಲೆ ಬರುವ ಕೆಲವು ಸಂಶಯಗಳನ್ನು ಕೂಡ ನೋಡೋಣ. ಸಮ್ ಆಫ್ ದ ಡೌಟ್ಸ್ ಏನು ಬರಬಹುದು. ಕಾಲಕ್ಕೆ ಶಾಶ್ವತ ಅಂತ, ಕಾಲ ಶಾಶ್ವತ ರೀ ಅಂತೆ, ಏಕರೀತಿಯಲ್ಲಿರುತ್ತೆ ಕಾಲ. ಅದೇ ಕಾಲ ಲಾಸ್ಟ್ ಮಿನಿಟ್ಟು ಹೊಟ್ಟೋಯ್ತು, ಲಾಸ್ಟ್ ಗಂಟೆ ಹೊಟ್ಟೋಯ್ತು, ವಾಟ್ ಎವರ್ ಲಾಸ್ಟ್ ಈವನ್ ಯುಗ ಪೂರ್ವ ಯುಗ ಮುಂದಿನ ದ್ವಾಪರ ಯುಗ ಹೊಟ್ಟೋಯ್ತು. ಈ ವಿಧವಾಗಿ ಯಾವುದು ಈಗ ಕಲಿಯುಗ, ಆಫ್ಟರ್ ಸಮ್ ಟೈಮ್ ಈ ಕಲಿಯುಗ ಎಂಡ್ ಆಗೋಗುತ್ತೆ. ಕಾಲದ ಸೆಗ್ಮೆಂಟ್ಸ್ ವೆದರ್ ಸ್ಮಾಲ್ ಟೈನಿ ಸೆಕೆಂಡ್ ಆರ್ ಎ ಲಾರ್ಜ್ ಯುಗ ಸಂವತ್ಸರ ಆಗಲಿ ಯುಗ ಆಗಲಿ ಯಾವುದೇ ದೊಡ್ಡ ಕಾಲ ಆಗಲಿ ಎಲ್ಲ ಕಾಲಗಳು ಕೂಡ ಎಂಡ್ ಆಗುತ್ತೆ ಇಫ್ ಯು ಟೇಕ್ ಎ ಸೆಗ್ಮೆಂಟ್ ಆಫ್ ಎನಿ ಟೈಮ್. ಸೊ ಎಲ್ಲ ಕಾಲದ ಅಂಶಗಳು ಕ್ಷಣಗಳು ಹಿಡ್ಕೊಂಡು ರೈಟ್ ಫ್ರಮ್ ಕ್ಷಣ ಇನ್ಸ್ಟೆಂಟ್ ಹಿಡ್ಕೊಂಡು ದೊಡ್ಡ ದೊಡ್ಡ ಸೆಗ್ಮೆಂಟ್ಸ್ವರೆಗೂ ಆಲ್ ಟೈಪ್ಸ್ ಆಫ್ ಟೈಮ್ ಸೆಗ್ಮೆಂಟ್ಸ್ ದೇ ಹ್ಯಾವ್ ನಾಶ ಹಾಗೋಗುತ್ತೆ. ಸೊ ಪ್ರೀವಿಯಸ್ ಸೆಕೆಂಡ್ ಇಸ್ ಗಾನ್ ಫಾರ್ ಎವರ್. ಆದ್ದರಿಂದ ಪ್ರತಿಯೊಂದು ಕಾಲದ ಅಂಶಗಳು ನಾಶ ಉಳ್ಳದ್ದಾಗಿದೆ. ಆದ್ದರಿಂದ ಕಾಲಕ್ಕೆ ಶಾಶ್ವತ, ಸೊ ಕಾಲಕ್ಕೆ ವಿಕಾರವೂ ಇದ್ದಂತಾಗತ್ತೆ, ಶಾಶ್ವತವೂ ಅಲ್ಲ. ಕಾಲನನ್ನು ಶಾಶ್ವತ ಅಂತ ಹೇಗೆ ಕರಿತೀರಾ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನ, ಹೌದು ನಿಜವಾ ಕಾಲದ ಸೆಗ್ಮೆಂಟ್ಸ್ಗೆ ಶಾಶ್ವತತ್ವ ಇಲ್ಲ, ನಿಜ. ಅದೇ ಶಾಶ್ವತ ಕಾಲ ಪ್ರವಾಹ ರೂಪೇನ ಅದು ಶಾಶ್ವತ. ಈಗ ನೋಡ್ರಿ, ನದಿ ನೀರಿದ್ರೆ ನೀರು ಒಂದು ಸ್ಪಾಟ್ ತಗೊಂಡ್ರೆ ಅಲ್ಲಿ ಆ ನೀರಿನ ಡ್ರಾಪ್ ಅಲ್ಲಿಂದ ಹೊಟ್ಟೋಗುತ್ತೆ, ನೆಕ್ಸ್ಟ್ ಡ್ರಾಪ್ ಬರುತ್ತೆ. ಸೊ ಆ ನೀರಿನ ಕಣ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ಅದು ಹುಟ್ಟೋದೆ ಇನ್ನೊಂದು ಮಾಲಿಕ್ಯೂಲ್ ಆಫ್ ವಾಟರ್ ಬರುತ್ತೆ. ಸೊ ಅದರಿಂದ ಪ್ರವಾಹತಃ ಅನಾದಿತ್ವ ಇದೆ. ಅದೇ ವಿಧ ಕಾಲ ಪ್ರವಾಹ ಹೌದು, ಕ್ಷಣಗಳು ದಿನಗಳು ಎಲ್ಲವೂ ಕೂಡ ಬರುತ್ತೆ ಹೋಗುತ್ತೆ, ನಿಜ, ಅವು ಡಿಸ್ಟ್ರಾಯ್ ಆಗುತ್ತೆ. ಆದರೆ ಕಾಲ ಡಿಸ್ಟ್ರಾಯ್ ಆಗುವುದಿಲ್ಲ. ಅಂದರೆ ಮೂಲತಃ ಕಾಲಕ್ಕೆ ಮೂಲತಃ ಶಾಶ್ವತತ್ವ ಇದೆ. ಕಾಲ ಯಾವಾಗಲೂ ಪ್ರವಾಹ ರೂಪದಲ್ಲಿ ಹರಡ್ತಾನೇ ಇರುತ್ತೆ, ನಿಲ್ಲುವುದೇ ಇಲ್ಲ ಕಾಲ, ಇಟ್ ನೆವರ್ ಸ್ಟಾಪ್ಸ್. ಆದ್ದರಿಂದ ಕಾಲ ಶಾಶ್ವತ ಅಂತ ಕಾಲವನ್ನು ಕರೆಯಬಹುದು ಖಂಡಿತವಾಗಿ. ಯಾಕೆ ಅಂದರೆ ಅದು ಮೂಲತಃ ಪ್ರವಾಹ ರೂಪದಲ್ಲಿ ಯಾವಾಗಲೂ ಇರುವಂಥದ್ದು. ಒಂದು ಕ್ಷಣ ಹೊಟ್ಟೋಯ್ತು ಅಂದರೆ ಕ್ಷಣವೇ ಇಲ್ಲದೆ ಕ್ಷಣ ಇಲ್ಲ, ದಿನವಿಲ್ಲದೆ ದಿನ ಇಲ್ಲ, ಅದೇ ವಿಧವಾಗಿ ಯುಗವಿಲ್ಲದ ಯುಗವಿಲ್ಲ. ಯಾವ ಪ್ರತಿಯೊಂದು ಕ್ಷಣವು ಮಹಾಪ್ರಳಯ ಕಾಲದಲ್ಲಿ ಕೂಡ ಕಾಲ ಮಾತ್ರ ಹೋಗ್ತಾ ಇರುತ್ತೆ. ಯಾವ ಎಲ್ಲ ವ್ಯಾಪಾರಗಳು ನಿಂತು ಹೋಗುತ್ತೆ, ಸೃಷ್ಟಿ ಇಲ್ಲ, ಭಗವಂತ ಎಲ್ಲವನ್ನು ತನ್ನ ಒಳಗೆ ಇಟ್ಕೊಂಡು ಬಿಡ್ತಾನೆ, ಭಗವಂತ ಯೋಗ ನಿದ್ರೆಯಲ್ಲಿ ಮುಳುಗಿರ್ತಾನೆ, ಎಲ್ಲವೂ ನಿಜ. ಆದರೆ ಕಾಲ ಮಾತ್ರ ಹೋಗ್ತಾ ಇರುತ್ತೆ. ಇವನ್ ಮಹಾಪ್ರಳಯದಲ್ಲಿ ಕೂಡ ಕಾಲಪ್ರವಾಹ ಮಾತ್ರ ಹಾಗೆ ಹೋಗ್ತಾ ಇರುತ್ತೆ. ಆದ್ದರಿಂದ ಕಾಲದ ಸೆಗ್ಮೆಂಟ್ಸ್ ಹೋದರೂ ಕೂಡ ಕಾಲ ಮೂಲತಃ ಶಾಶ್ವತ ಶಬ್ದಕ್ಕೆ ವಾಚ್ಯವಾಗಿದೆ. ಆದ್ದರಿಂದ ಆ ಶಾಶ್ವತವಾದ ಕಾಲವನ್ನು ಕೂಡ ಶಾಶ್ವತವಾಗಿ ಇರುವಂತೆ ಭಗವಂತ ಮಾಡ್ತಾನೆ, ಜೀವರು ಕೂಡ ಶಾಶ್ವತವಾಗಿ ಇರುವಂತೆ ಭಗವಂತ ಮಾಡ್ತಾನೆ. ಜೀವರಿಗೆ ಜೀವ ಸ್ವಭಾವತಃ ವಿಕಾರ ಇಲ್ಲ, ನಿಜ. ಆದರೆ ದೇಹ ಪ್ರಾಪ್ತಿ ಅನ್ನುವ ವಿಕಾರ ಇದೆ. ದೇಹವನ್ನು ಪಡೆಯುವುದು, ದೇಹದ ಮೇಲೆ ಅಭಿಮಾನ ಇಟ್ಟುಕೊಳ್ಳುವುದು, ದುಃಖಾದಿಗಳನ್ನು ಅನುಭವಿಸುವುದು, ಇಂಥ ಇತ್ಯಾದಿಗಳು ಜೀವನಿಗೆ ಉಂಟಾಗುತ್ತೆ. ಆದ್ದರಿಂದ ಅವುಗಳನ್ನು ಭಗವಂತ ಉಂಟು ಮಾಡ್ತಾನೆ. ಸ್ವರೂಪತಃ ಮಾತ್ರ ವಿಕಾರವಿಲ್ಲದೆ ಮಾಡ್ತಾನೆ ಭಗವಂತ. ಆದ್ದರಿಂದ ಜೀವರ ಶಾಶ್ವತತ್ವವನ್ನು ಕೂಡ ಭಗವಂತ ಹೇಗಿರಬೇಕೋ ಹಾಗಿರ್ತಾನೆ ಇರ್ತಾನೆ. ಆದ್ದರಿಂದ ಪ್ರತಿಯೊಂದು ನಿತ್ಯವಾದ ವಸ್ತುಗಳಾಗಲಿ ಶಾಶ್ವತವಾದ ವಸ್ತುಗಳಾಗಲಿ ಅವುಗಳ ನಿತ್ಯತ್ವವನ್ನು ಶಾಶ್ವತವನ್ನು ಭಗವಂತ ನಿಯಮನ ಮಾಡ್ತಾ ತಾನು ಶಾಶ್ವತನಾಗಿ ನಿತ್ಯನಾಗಿ ಎಲ್ಲದರಕ್ಕೂ ಆ ಲಕ್ಷಣಗಳನ್ನು ಕೊಟ್ಟವನು ಆಗಿ ಭಗವಂತ ಇರ್ತಾನೆ. ಆದ್ದರಿಂದ ಅವನಿಗೆ ಶಾಶ್ವತ ಶಬ್ದ ಭಗವಂತ ಪೂರ್ಣವಾಗಿ ಅನ್ವಯವಾಗುತ್ತೆ ಭಗವಂತನಿಗೆ. ಮಿಕ್ಕವರು ಶಾಶ್ವತರಾಗಿದ್ದಾರೆ ಅಂದರೆ ಭಗವಂತ ಅನುಗ್ರಹದಿಂದ ಎಲ್ಲವೂ ಶಾಶ್ವತವಾಗಿದೆ. ಯಾವ ಯಾವ ವಸ್ತು ಶಾಶ್ವತವಿದೆಯೋ, ಶಾಶ್ವತವಾಗಿ ಇರುವ ವಸ್ತುಗಳೆಲ್ಲ ಅವನ ಅನುಗ್ರಹದಿಂದಾಗಿ ಶಾಶ್ವತವಾಗಿದೆ. ಯಾವ ಶಾಶ್ವತವಾಗದೇ ಇರುವ ವಸ್ತುಗಳಿದ್ರೆ ಅವುಗಳಿಗೆ ಶಾಶ್ವತತ್ವವನ್ನು ಇಲ್ಲದೇ ಇರುವಂತೆ ಭಗವಂತ ಮಾಡ್ತಾನೆ. ಆದ್ದರಿಂದ ಯಾವುದನ್ನು ಕೂಡ ಭಗವಂತನ ನಿಯಮನದಿಂದ ಮಾಡ್ತಾನೆ ಅನ್ನೋದನ್ನು ಕೂಡ ಈ ಶಾಶ್ವತ ಶಬ್ದ ತಿಳಿಸ್ಕೊಡುತ್ತೆ. ಇಲ್ಲಿಗೆ ನಾನು ಈ ಶಾಶ್ವತ ಶಬ್ದ